ಮತ್ತೊಬ್ಬರಿಗೆ ಸಂಬಂಧಪಟ್ಟದ್ದನ್ನ ಹಿಂತಿರುಗಿಸಿರಿ.
And we want to look a little more into the subject we've been looking at in our last two programs.
ಹಿಂದಿನ ಎರಡು ಅಧ್ಯಯನಗಳಲ್ಲಿ ನೋಡಿಕೊಂಡಂತ ವಿಷಯವನ್ನ ನಾವು ಇನ್ನು ಸ್ವಲ್ಪ ಹೆಚ್ಚಾಗಿ ನೋಡಿಕೊಳ್ಳೋಣ.
And that is how the love of money and material things can destroy us.
ಹಣದ ಮೇಲಿನ ಪ್ರೀತಿಯು ಮತ್ತು ಭೌತಿಕ ಸಂಗತಿಗಳ ಮೇಲಿನ ಪ್ರೀತಿಯು ನಮ್ಮನ್ನ ಹೇಗೆ ನಾಶ ಮಾಡುತ್ತದೆ ಎಂಬುದನ್ನ ನೋಡಿಕೊಳ್ಳೋಣ.
Please listen carefully because this affects your life.
ಇದನ್ನ ಗಮನವಿಟ್ಟು ಮತ್ತು ಎಚ್ಚರಿಕೆಯಿಂದ ಕೇಳಿಕೊಳ್ಳ್ರಿ, ಯಾಕೆಂದ್ರೆ ನಿಮ್ಮ ಜೀವಿತದ ಮೇಲೆ ಇದು ಪರಿಣಾಮ ಬೀರುತ್ತದೆ.
I want to turn to a verse, two verses actually, in 1 Timothy chapter 6 verse 9 and 10. It says those who want to get rich. This doesn't apply to everybody in the world. It applies to those who want to get rich.
1 ತಿಮೋತಿ 6ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಯಾರು ಐಶ್ವರ್ಯವಂತರಾಗಬೇಕೆಂಬ ಮನಸ್ಸನ್ನು ಹೊಂದಿದ್ದಾರಲ್ಲ ಅವರಿಗೆ ಇದು ಅನ್ವಯವಾಗುತ್ತದೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಐಶ್ವರ್ಯವಾಗಬೇಕೆಂದು ಮನಸ್ಸನ್ನು ಹೊಂದಿದ್ದಾರಲ್ಲ ಅವರಿಗೆ ಈ ವಚನವು ಅನ್ವಯಿಸುತ್ತದೆ.
Do you fall into that category?
ನೀವು ಈ ವರ್ಗಕ್ಕೆ ಸೇರಿದವರಾಗಿದ್ದೀರಾ?
A lot of people do. Even a lot of believers.
ಅನೇಕ ಜನರು ಈ ವರ್ಗಕ್ಕೆ ಸೇರಿದವರಾಗಿದ್ದಾರೆ, ವಿಶ್ವಾಸಿಗಳು ಸಹ ಸೇರಿದವರಾಗಿದ್ದಾರೆ.
So if that refers to you, those who want to get rich, then please listen.
ಐಶ್ವರ್ಯವಂತರಾಗಬೇಕೆಂಬ ಮನಸ್ಸನ್ನ ನೀವು ಹೊಂದಿದವರಾಗಿದ್ರೆ ದಯವಿಟ್ಟು ಇದನ್ನ ಗಮನವಿಟ್ಟು ಕೇಳಿಸಿಕೊಳ್ಳಿರಿ.
Because the Bible warns you in advance of what's going to happen.
ಸತ್ಯವೇದವು ನಿಮಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಳುತ್ತಿದೆ ಏನಾಗುತ್ತೆ ನಿಮ್ಮ ಜೀವಿತದಲ್ಲಿ ಎಂಬುದಾಗಿ.
Those who want to get rich, 1 Timothy 6:9, will fall into temptation and a snare and many foolish and harmful desires which plunge men into ruin and destruction.
1 ತಿಮೋತಿ 6ನೇ ಅಧ್ಯಾಯ 9ನೇ ವಚನವು ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನ ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತದೆ.
ಬಿಕಾಸ್ ದ ಲವ್ ಆಫ್ ಮನಿ ಈಸ್ ಅ ರೂಟ್ ಆಫ್ ಆಲ್ ಸಾರ್ಟ್ಸ್ ಆಫ್ ಈವಿಲ್ ಅಂಡ್ ಸಮ್ ಬೈ ಲಾಂಗಿಂಗ್ ಫಾರ್ ಇಟ್.
ಯಾಕೆಂದರೆ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರ ಪಟ್ಟು ಆದ್ದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನ ತಿವಿಸಿಕೊಳ್ಳುತ್ತಾರೆ. 10ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ.
Now again, this is not applying to everybody, but those who long for more and more money.
ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಎಲ್ರಿಗೂ ಅನ್ವಯಿಸುವುದಿಲ್ಲ. ಯಾರು ಹೆಚ್ಚು ಹಣವನ್ನ ಮಾಡಬೇಕು ಎಂಬ ಮನಸ್ಸನ್ನ ಹೊಂದಿದ್ದಾರಲ್ಲ ಅವರಿಗೆ ಅನ್ವಯಿಸುತ್ತದೆ.
Are you in that category? Those who long for more and more money?
ಹಣವನ್ನ ಹೆಚ್ಚು ಹೆಚ್ಚು ಮಾಡಬೇಕೆಂಬ ಮನಸ್ಸನ್ನ ಹೊಂದಿರುವವರ ವರ್ಗಕ್ಕೆ ನೀವು ಸೇರಿದವರಾಗಿದ್ದೀರಾ?
Here is what Almighty God says will happen.
ಇಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂತದ್ದು ಆಗಲಿದೆ. ಹಾಗಾದ್ರೆ
Some have wandered away from the faith by longing for more and more money and have pierced themselves with many sorrows.
Idarinda Krista nambikiyanna bittu aledaadi aneka vedanegalinda tammanna taavu kelavaru tivisikolluttare embudagi illi sarvashaktanada devaru helidane.
So what are the results of wanting to get rich and longing for more and more money beyond what we need?
Namage agatyate iruvudakkinta hechagi naavu hanavanna bayasi ಮತ್ತು ಐಶ್ವರ್ಯವಂತರಾಗಬೇಕೆಂಬ ಮನಸ್ಸನ್ನು ಹೊಂದಿಕೊಂಡಿರುವುದರ ಫಲಿತಾಂಶ ಏನು?
ಫಾಲಿಂಗ್ ಇಂಟು ಟೆಂಪ್ಟೇಷನ್,
ಶೋಧನೆಯಲ್ಲಿ ಬೀಳುವುದು.
ಫಾಲಿಂಗ್ ಇಂಟು ದ ಟ್ರ್ಯಾಪ್ ಆಫ್ ದ ಡೆವಿಲ್,
ಸೈತಾನನ ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಳ್ಳುವುದು.
ಫಾಲಿಂಗ್ ಇಂಟು ಮೆನಿ ಫೂಲಿಶ್ ಡಿಸೈರ್ಸ್,
ಬುದ್ಧಿ ವಿರುದ್ಧವಾಗಿರುವ ಅನೇಕ ಆಶೆಗಳಲ್ಲಿ ಬೀಳುವುದು.
ಮೆನಿ ಹಾರ್ಮ್ಫುಲ್ ಡಿಸೈರ್ಸ್,
ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುವುದು.
ಪ್ಲಂಜಿಂಗ್ ಇಂಟು ರೂಯಿನ್,
ಸಂಹಾರ ನಾಶನದಲ್ಲಿ ಮುಳುಗುವುದು.
ಪ್ಲಂಜಿಂಗ್ ಇಂಟು ಡಿಸ್ಟ್ರಕ್ಷನ್,
ವಿನಾಶಕ್ಕೆ ಒಳಗಾಗುವುದು.
ವಾಂಡರಿಂಗ್ ಅವೇ ಫ್ರಮ್ ದ ಫೇತ್,
ನಂಬಿಕೆಯನ್ನ ಬಿಟ್ಟು ಅಲೆದಾಡುವುದು.
ಅಂಡ್ ಬೀಯಿಂಗ್ ಪಿಯರ್ಸ್ಡ್ ವಿತ್ ಮೆನಿ ಸಾರೋಸ್,
ಮತ್ತು ಅನೇಕ ವೇದನೆಗಳಿಂದ ತಮ್ಮನ್ನ ತಾವು ತಿವಿಸಿಕೊಳ್ಳುವುದು.
ಯು ವಾಂಟ್ ಸಚ್ ಎ ಲೈಫ್?
ಇಂತಹ ಜೀವಿತ ನಿಮಗೆ ಬೇಕಾ?
ಆಲ್ ಯು ಗಾಟ್ ಟು ಡು ಇಸ್ ಪರ್ಸೂ ಆಫ್ಟರ್ ಮನಿ. beyond your needs.
ಅಥವಾ ನೀವು ಇದನ್ನು ಮಾಡ್ತೀರಾ, ನಿಮ್ಮ ಅಗತ್ಯತೆಯನ್ನು ಮೀರಿ ಹಣದ ಹಿಂದೆ ಓಡಿ ಹೋಗುವುದು.
Now the Lord is not against our earning our living.
ನಮ್ಮ ಬದುಕಿಗಾಗಿ ಹಣವನ್ನು ಗಳಿಸುವುದರ ವಿರುದ್ಧವಾಗಿ ದೇವರು ಇಲ್ಲ.
The Lord is not against our seeking to increase our income, getting a better job, earning a higher income. This is not what it's talking about.
ನಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಮತ್ತು ಉತ್ತಮ ಕೆಲಸವನ್ನು ಕಂಡುಕೊಳ್ಳುವುದು, ನಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ದುಡಿಯುವುದು, ಇದರ ವಿರುದ್ಧವಾಗಿ ದೇವರಿಲ್ಲ. ಅದರ ಬಗ್ಗೆ ವಾಕ್ಯ ಮಾತಾಡ್ತಾ ಇಲ್ಲ.
This is talking about a passion. Love is a passion where your heart is possessed.
ಅಭಿಲಾಷೆಯ ಬಗ್ಗೆ ಮಾತನಾಡಲ್ಪಟ್ಟಿದೆ ಈ ವಚನವು. ಪ್ರೀತಿಯು ಅಭಿಲಾಷೆಯಾಗಿದೆ, ಅಂದರೆ ನಿಮ್ಮ ಹೃದಯವು ಏನೋ ಒಂದನ್ನು ಹೊಂದ್ಕೋಬೇಕು ಅಂತ ಅಭಿಲಾಷೆ ಪಡತ್ತಲ್ಲ, ಅದ್ರ ಬಗ್ಗೆ ಮಾತನಾಡಲ್ಪಟ್ಟಿದೆ ಇದು.
You know what it means when you say a boy and a girl are in love with each other.
ಒಂದು ಹುಡುಗ ಹುಡುಗಿ ಪ್ರೀತಿಯಲ್ಲಿ ಬಿದ್ದಿರುವುದರ ಅರ್ಥವೇನು ಹಾಗಾದ್ರೆ?
They are everything to each other.
ಒಬ್ರಿಗೊಬ್ರು ಎಲ್ಲವೂ ಆಗಿರುತ್ತಾರೆ ಅವರು.
And when a person loves money like that and wants more and more and more and more, this is exactly what's going to happen to him.
ಒಬ್ಬ ಮನುಷ್ಯನು ಹಣವನ್ನ ಹೆಚ್ಚು ಪ್ರೀತಿಸುವಾಗ ಮತ್ತು ಹೆಚ್ಚು ಹಣವನ್ನ ಹೊಂದ್ಕೋಬೇಕು ಎಂದು ಮನಸ್ಸನ್ನ ಹೊಂದಿಕೊಳ್ಳುವಾಗ ಆಗುವಂತದ್ದು ಇದೇ ಆಗಿದೆ.
And Satan doesn't tell us right in the beginning what all is going to happen if you go along this way.
ನೀವು ಇದೇ ಮಾರ್ಗದಲ್ಲಿ ಹೋದ್ರೆ ಏನಾಗಲಿದೆ ಮುಂದೆ ಎಂಬುದಾಗಿ ಸೈತಾನನು ಮೊದಲೇ ಎಲ್ಲವನ್ನು ಹೇಳಿಬಿಡೋದಿಲ್ಲ.
He first lures us by giving us a little taste of the enjoyment of wealth.
ಮೊದಲನೇದಾಗಿ ಸೈತಾನನು ಆಸ್ತಿಯನ್ನ ಅಂದರೆ ಸ್ವಾಸ್ಥ್ಯವನ್ನ ಹೊಂದಿಕೊಳ್ಳುವುದರ ರುಚಿಯನ್ನ ನಿಮಗೆ ತೋರಿಸ ಬಯಸ್ತಾನೆ.
You know, just like people who sell drugs.
ಅದು ಯಾವ ತರ ಅಪ್ಪ ಅಂದ್ರೆ ಜನರು ಮಾದಕ ದ್ರವ್ಯವನ್ನ ಸೇವಿಸಿದ ಹಾಗೆ.
You know how they get people hooked on drugs? By giving a little bit of a drug, maybe in a sweet, sometimes freely, to a little child in a school.
ಜನರು ಮಾದಕ ದ್ರವ್ಯದಲ್ಲಿ ಹೇಗೆ ಸಿಕ್ಕಿ ಹಾಕೊಳ್ತಾರೆ ಗೊತ್ತಾ? ಕೆಲವೊಮ್ಮೆ ಶಾಲೆಗಳಲ್ಲಿ ಕೆಲವು ಮಕ್ಕಳಿಗೆ ಮಾದಕ ದ್ರವ್ಯವನ್ನ ಸಿಹಿ ರೂಪದಲ್ಲಿ ಕೊಡುವ ಮುಖಾಂತರ ಅವರಿಗೆ ರುಚಿಯನ್ನ ಅಭ್ಯಾಸ ಮಾಡಿಸ್ತಾರೆ.
And once the child gets a taste of it, once that young boy or girl gets a taste of it, they want more. And then we say they are hooked.
ಒಂದು ಶಾಲೆಯಲ್ಲಿರುವಂತ ಮಗು ಅಥವಾ ಯೌವನಸ್ಥ ಹುಡುಗ ಅಥವಾ ಯೌವನಸ್ಥ ಹುಡುಗಿ ಆ ಮಾದಕ ದ್ರವ್ಯದ ರುಚಿಯನ್ನ ನೋಡಿದಾಗ ಹೆಚ್ಚು ಹೆಚ್ಚು ಬಯಸ್ತಾರೆ. ಅದರರ್ಥ ಅವರು ಮಾದಕ ದ್ರವ್ಯಕ್ಕೆ ಸಿಲುಕಿಕೊಂಡಿದ್ದಾರೆ ಎಂಬುದಾಗಿ.
ಲೈಕ್ ದ ಫಿಶ್ ಕಾಟ್ ಇನ್ ದ ಬೈಟ್. And they want more and more and more and more. And then the people who sell drugs make their money through that.
ಅದು ಯಾವ ತರ ಅಪ್ಪ ಅಂದ್ರೆ ಒಂದು ಮೀನು ಬಲೆಯಲ್ಲಿ ಸಿಕ್ಕಿಕೊಂಡ ಹಾಗೆ. ಆಗ ಆ ಹುಡುಗರು ಅಥವಾ ಹುಡುಗಿಯರು ಹೆಚ್ಚು ಹೆಚ್ಚು ಮಾದಕ ದ್ರವ್ಯವನ್ನ ಬಯಸ್ತಾರೆ. ಜನರು ಅವರಿಗೆ ಮಾದಕ ದ್ರವ್ಯವನ್ನ ಮಾರಾಟ ಮಾಡೋದ್ರ ಮುಖಾಂತರ ಹೆಚ್ಚು ಹೆಚ್ಚು ಹಣವನ್ನ ಮಾಡ್ತಾರೆ.
So first they give them a little taste, and that's exactly how Satan does it.
ಮೊದಲನೇದಾಗಿ ಅವರಿಗೆ ರುಚಿಯನ್ನ ಕೊಡುವಂತದ್ದು.
He increases our appetite for money and material things by giving us a little bit until you have plunged your family and yourself into ruin and destruction.
ಅದೆ ರೀತಿಯಾಗಿ ಸೈತಾನನು ನಿಮಗೆ ಹಣದ ಮೇಲೆ ಮತ್ತು ಭೌತಿಕ ಸಂಗತಿಗಳ ಮೇಲೆ ಹಸಿವನ್ನ ಹೆಚ್ಚಿಸುತ್ತಾನೆ. ನಿಮಗೆ ಅದರ ರುಚಿಯನ್ನು ತೋರಿಸುವ ಮುಖಾಂತರ ಅದು ಎಲ್ಲಿವರೆಗೂ ಹೋಗುತ್ತಪ್ಪ ಅಂದ್ರೆ ನಿಮ್ಮ ಕುಟುಂಬವನ್ನ ವಿನಾಶಕ್ಕೆ ಮತ್ತು ಮುಳುಗಿಸುವ ವರೆಗೆ ಹೋಗುತ್ತದೆ.
People get into debt to buy this and buy that.
ಅನೇಕ ಜನರು ಅದನ್ನ ಮತ್ತು ಇದನ್ನ ಕೊಂಡುಕೊಳ್ಳಲು ಸಾಲವನ್ನ ಮಾಡುತ್ತಾರೆ.
And the result is Christians whose lives were meant to build the church are now their lives are being wasted in the pursuit of money.
ಅದರ ಫಲಿತಾಂಶ ಏನಾಗ್ಬಿಡತ್ತಪ್ಪ ಅಂದ್ರೆ ಕ್ರೈಸ್ತರು ಕರೆಯಲ್ಪಟ್ಟಿರುವುದು ಸಭೆಯನ್ನ ಕಟ್ಟುವುದಕ್ಕೆ, ಆದರೆ ಅವರು ಹಣವನ್ನ ಹುಡುಕಿಕೊಂಡು ಹೋಗಿ ತಮ್ಮ ಜೀವಿತವನ್ನ ನಾಶ ಮಾಡಿಕೊಳ್ಳುತ್ತಾರೆ ಮತ್ತು ವ್ಯರ್ಥ ಮಾಡಿಕೊಳ್ಳುತ್ತಾರೆ.
That's happening. Many believers have sold their heavenly birthright for a bowl of porridge, just like Esau.
ಇವತ್ತು ಆ ರೀತಿಯಾಗಿ ಆಗ್ತಾ ಇದೆ. ಅನೇಕರು ತಮ್ಮ ಪರಲೋಕದ ಚೊಚ್ಚಲತನದ ಹಕ್ಕನ್ನ ಗಂಜಿಗಾಗಿ ಮಾರ್ತಾ ಇದ್ದಾರೆ ಈಸಾಕನ ರೀತಿಯಲ್ಲಿ.
Just think what regret they will have in eternity.
ಅವರು ಪರಲೋಕದಲ್ಲಿ ಹೊಂದಿಕೊಳ್ಳುವ ವಿಷಾದ ಅಥವಾ ಕೊರಗನ್ನ ಯೋಚಿಸಿ.
And any sensible believer therefore will never never pursue after accumulating wealth beyond his needs.
ಒಬ್ಬ ಪ್ರಜ್ಞಾವಂತ ವಿಶ್ವಾಸಿಯು ತನ್ನ ಅಗತ್ಯತೆಯನ್ನ ಮೀರಿ ಹೆಚ್ಚು ಸ್ವಾಸ್ಥ್ಯವನ್ನ ಹೊಂದಿಕೊಳ್ಳಬೇಕೆಂಬ ಮನಸ್ಸನ್ನ ಮಾಡುವುದಿಲ್ಲ.
Just like he will not jump off the 10th floor of a building.
ಅದು ಯಾವ ತರ ಅಪ್ಪ ಅಂದ್ರೆ ಕಟ್ಟಡದ 10ನೇ ಮಹಡಿಯಿಂದ ಹಾರಲು ಮನಸ್ಸು ಮಾಡೋದಿಲ್ಲಲ್ಲ ಹಾಗೆ.
Supposing you climb up a building to the 10th floor, if you're a sensible person, you don't jump down from the 10th floor.
ನೀವು ಪ್ರಜ್ಞಾವಂತರಾಗಿದ್ರೆ ಕಟ್ಟಡದ ಹತ್ತನೇ ಮಹಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಹಾರಬೇಕು ಎಂಬುವಂತ ಮನಸ್ಸನ್ನ ಮಾಡೋದಿಲ್ಲ.
ಇಟ್ ಇಸ್ ಮೋರ್ ಫೂಲಿಶ್ ಟು ಪರ್ಸೂ ಆಫ್ಟರ್ ಮನಿ.
ಅದೇ ರೀತಿ ಹೆಚ್ಚು ಹಣವನ್ನ ಮಾಡುವಂತದ್ದು ಇದಕ್ಕಿಂತ ಹೆಚ್ಚು ಮೂಢತನವಾಗಿದೆ.
ವೈ ಇಸ್ ಇಟ್ ಪೀಪಲ್ ಡೂ ಇಟ್ ದೆನ್?
ಯಾಕೆ ಹಾಗಾದ್ರೆ ಜನರು ಇದನ್ನ ಮಾಡ್ತಾರೆ?
ದೇ ಡೋಂಟ್ ಥಿಂಕ್ ಎನಿ ಹಾರ್ಮ್ ವಿಲ್ ಕಮ್ ಟು ದೆಮ್.
ಯಾಕೆಂದ್ರೆ ಅವರಿಗೆ ಸಂಭವಿಸುವಂತ ಹಾನಿಯ ಕುರಿತು ಯೋಚಿಸದೇ ಇರುವುದರಿಂದ.
ಜಸ್ಟ್ ಲೈಕ್ ದಟ್ ಸೆನ್ಸ್ಲೆಸ್ ಪರ್ಸನ್ who jumps off the 10th floor and thinks no harm will come to him.
Hege obba pragnahina manushyanu tanu 10ne mahadiyinda haridre yavada riti hani sambhavisuvudilla embudai yochisthanala hage.
Oh yeah, he may say it. Other people got hurt but I am not going to get hurt.
Atanu ee ritiyagi helthanalava bereyavrige hani aagabodu nanige en hani aagodilla embudagi.
And that's how a lot of believers run after money till they have destroyed themselves.
ಆ ರೀತಿಯಾಗಿ ಅನೇಕ ವಿಶ್ವಾಸಿಗಳು ಹಣದ ಹಿಂದೆ ಓಡಿ ಹೋಗ್ತಾರೆ ತಮ್ಮನ್ನ ತಾವು ವಿನಾಶ ಮಾಡಿಕೊಳ್ಳುವವರೆಗೂ.
The pursuit of money and jumping off a 10th floor from a building, both of these actions can destroy you.
ಹಣವನ್ನ ಬೆನ್ನಟ್ಟಿ ಹೋಗುವಂತದ್ದು ಮತ್ತು ಹತ್ತನೇ ಮಹಡಿಯಿಂದ ಹಾರುವಂತದ್ದು ಎರಡೂ ಸಹ ನಿಮಗೆ ಹಾನಿಯನ್ನ ತರುವಂತದ್ದಾಗಿದೆ.
So if you take the warnings of scripture, you will protect yourself.
ನೀವು ಸತ್ಯವೇದದ ಎಚ್ಚರಿಕೆಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳೋದಾದ್ರೆ ನಿಮ್ಮನ್ನ ನೀವು ಸಂರಕ್ಷಿಸಿಕೊಳ್ಳಬಹುದು.
But if you jump off the 10th floor of a building and you say God will protect me, that's foolish.
ನೀವು ಹತ್ತನೇ ಮಹಡಿಯಿಂದ ಹಾರಿದ್ರೆ ದೇವರು ನಮ್ಮನ್ನ ಸಂರಕ್ಷಿಸುತ್ತಾನೆ ಎಂಬುದಾಗಿ ಯೋಚಿಸುವಂತದ್ದು ಮೂಢತನವಾಗಿದೆ.
God is not going to protect a person who jumps from the pinnacle of the temple.
ದೇವಾಲಯದ ತುದಿಯಿಂದ ಬೀಳುವಂತ ವ್ಯಕ್ತಿಯನ್ನ ದೇವರು ಸಂರಕ್ಷಿಸಲಿಕ್ಕೆ ಹೋಗೋದಿಲ್ಲ.
Now it's possible for a person to say, Lord, I want to know how to be free from this sincerely, and I believe there are many believers like that around the world who are really seeking to be free.
ಒಬ್ಬ ವ್ಯಕ್ತಿಯು ಕರ್ತನೆ ನಾನು ಇದರಿಂದ ಬಿಡುಗಡೆಯನ್ನು ಹೊಂದ ಬಯಸುತ್ತೇನೆ ಎಂಬುದಾಗಿ ಗಂಭೀರವಾಗಿ ಕರ್ತನಲ್ಲಿ ಕೇಳುವಾಗ ಅದರಿಂದ ಬಿಡುಗಡೆ ಹೊಂದಲು ಒಬ್ಬ ವ್ಯಕ್ತಿಗೆ ಸಾಧ್ಯವಿದೆ. ನಾನು ನಂಬುತ್ತೇನೆ ಲೋಕದಲ್ಲಿ ಇರುವಂತ ಅನೇಕ ಮಂದಿಯು ಇದರಿಂದ ಬಿಡುಗಡೆಯನ್ನು ಬಯಸ್ತಾ ಇದ್ದಾರೆ.
And I want to tell you two things which you can listen to, and both are mentioned in Matthew 22 verse 21.
ನಾನು ನಿಮಗೆ ಎರಡು ಸಂಗತಿಗಳನ್ನು ಹೇಳಬೇಕು ಎಂದು ಬಯಸ್ತೇನೆ, ನೀವು ಅದನ್ನ ಕೇಳುವರಾಗಿರಬೇಕು. ಆ ಎರಡು ಸಂಗತಿಗಳು ಮತ್ತಾಯ 22ನೇ ಅಧ್ಯಾಯ 21ನೇ ವಚನದಲ್ಲಿ ಹೇಳಲ್ಪಟ್ಟಿದೆ.
You remember when somebody took a coin, somebody asked Jesus, should we pay taxes? And Jesus said, show me a coin.
ಯಾರೋ ಒಬ್ಬರು ಯೇಸುವಿಗೆ ಒಂದು ನಾಣ್ಯವನ್ನ ತೆಗೆದುಕೊಂಡು ನಾವು ತೆರಿಗೆಯನ್ನ ಕಟ್ಟಬೇಕಾ ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ ಹೇಳಿದ್ರು ಆ ನಾಣ್ಯವನ್ನ ನನಗೆ ತೋರಿಸ್ರಿ ಎಂಬುದಾಗಿ.
And Jesus said, whose picture is on that coin? They said, Caesar's.
ಆ ನಾಣ್ಯದ ಮೇಲೆ ಯಾರ ಚಿತ್ರವಿದೆ ಎಂಬುದಾಗಿ ಯೇಸು ಕೇಳಿದಾಗ ಅವರು ಕೈಸರನದು ಎಂಬುದಾಗಿ ಹೇಳಿದರು.
And then he made this statement in Matthew 22 verse 21.
ಆಗ ಯೇಸು ಮತ್ತಾಯ 22ನೇ ಅಧ್ಯಾಯ 21ನೇ ವಚನದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ.
He says, you give Caesar the things that are Caesar's and give God the things that are God's. Okay.
ಆಗ ಯೇಸು ಹೇಳಿದರು, ಹಾಗಾದರೆ ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನ ದೇವರಿಗೆ ಕೊಡಿರಿ ಎಂಬುದಾಗಿ.
There are two statements here that can deliver you from the pursuit of money.
ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಡಲ್ಪಟ್ಟಿದೆ. ಆ ಎರಡು ಹೇಳಿಕೆಗಳು ನಿಮ್ಮನ್ನ ಹಣವನ್ನ ಬೆನ್ನಟ್ಟುವುದರಿಂದ ಬಿಡುಗಡೆಗೊಳಿಸುತ್ತದೆ.
And Jesus was there telling us our responsibility in relation to material things.
ಭೌತಿಕ ಸಂಗತಿಗಳ ವಿಷಯವಾಗಿನ ನಮ್ಮ ಜವಾಬ್ದಾರಿಯ ಕುರಿತು ಯೇಸು ಸ್ವಾಮಿ ಇಲ್ಲಿ ಮಾತನಾಡ್ತಾ ಇದ್ದಾರೆ.
First of all, let's start with the first one.
ಮೊದಲ ಸಂಗತಿಯನ್ನ ನಾವಿಲ್ಲಿ ನೋಡಿಕೊಳ್ಳೋಣ.
Give to Caesar what is Caesar's.
ಕೈಸರನದನ್ನ ಕೈಸರನಿಗೆ ಕೊಡಿರಿ.
Notice Jesus did not say first give to God what is God's and then give to Caesar what is Caesar's. No, let's get the order correct.
ಇಲ್ಲಿ ಗುರುತಿಸ್ರಿ, ಯೇಸು ಸ್ವಾಮಿ ಇಲ್ಲಿ ಈ ರೀತಿಯಾಗಿ ಹೇಳಲಿಲ್ಲ, ಮೊದಲು ದೇವರದನ್ನ ದೇವರಿಗೆ ಕೊಡಿರಿ, ನಂತರ ಕೈಸರನದನ್ನ ಕೈಸರನಿಗೆ ಕೊಡಿರಿ ಎಂಬುದಾಗಿ ಕ್ರಮವಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ.
He did not put God first here.
ಯೇಸು ಇಲ್ಲಿ ಮೊದಲು ದೇವರನ್ನ ಇಟ್ಟಿಲ್ಲ.
He said first of all give to Caesar what is Caesar's.
ಯೇಸು ಹೇಳಿದ್ದು ಮೊದಲನೆಯದಾಗಿ ಕೈಸರನದನ್ನ ಕೈಸರನಿಗೆ ಕೊಡಿರಿ ಎಂಬುದಾಗಿ.
Secondly give God what is God's.
ಎರಡನೆಯದಾಗಿ ದೇವರದನ್ನ ದೇವರಿಗೆ ಕೊಡಿರಿ ಎಂಬುದಾಗಿ.
He was first telling us to be righteous in money matters.
ಯೇಸು ಸ್ವಾಮಿ ಹೇಳ್ತಾ ಇರೋದಿಲ್ಲಿ ಮೊದಲು ಹಣದ ವಿಷಯದಲ್ಲಿ ನೀತಿವಂತರಾಗಿರ್ರಿ ಎಂಬುದಾಗಿ.
And then he was telling us to be faithful in money matters.
ನಂತರ ಇಲ್ಲಿ ಯೇಸು ಸ್ವಾಮಿ ಹೇಳ್ತಿರೋದು ಹಣದ ವಿಷಯದಲ್ಲಿ ನಂಬಿಗಸ್ತರಾಗಿರ್ರಿ ಎಂಬುದಾಗಿ.
These are two different things. One is higher than the other.
ಇವೆರಡು ವ್ಯತ್ಯಾಸವುಳ್ಳಂತ ಸಂಗತಿಗಳಾಗಿದೆ. ಒಂದಕ್ಕಿಂತ ಒಂದು ಉನ್ನತವಾಗಿದೆ.
First of all, we got to be righteous in money matters.
ಮೊದಲನೆಯದಾಗಿ ನಾವು ಹಣದ ವಿಷಯದಲ್ಲಿ ನೀತಿವಂತರಾಗಿರಬೇಕು.
And then we got to be faithful in money matters.
ಎರಡನೆಯದಾಗಿ ಹಣದ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು ಅಂತ.
Okay, what does it mean to be righteous in money matters? This is the kindergarten lesson in money.
ಹಾಗಿದ್ದಲ್ಲಿ ಹಣದ ವಿಷಯದಲ್ಲಿ ನೀತಿವಂತರಾಗಿರಬೇಕು ಎಂಬುದರ ಅರ್ಥವೇನು? ಇದು ಒಂದು ರೀತಿ ಅಂಗನವಾಡಿಯ ಪಾಠವಾಗಿದೆ ಹಣದ ವಿಷಯವಾಗಿ.
This means we must give to Caesar what belongs to him.
ಅದರ ಅರ್ಥ ಕೈಸರನಿಗೆ ಸೇರಿದ್ದು ಕೈಸರನಿಗೆ ಕೊಡಬೇಕು ಎಂಬುದಾಗಿ.
Caesar represents another human being or the government either.
ಕೈಸರನು ಯಾರಿಗೆ ಸಂಬಂಧಪಡ್ತಾನೆ ಅಥವಾ ಪ್ರತಿನಿಧಿಸ್ತಾನೆ ಎಂದರೆ ಸರ್ಕಾರದ ಒಬ್ಬ ಮನುಷ್ಯನಿಗೆ ಪ್ರತಿನಿಧಿಯಾಗಿರ್ತಾನೆ.
ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಬಾರೋಡ್ ಮನಿ ಫ್ರಮ್ ಸಂಬಡಿ, ಕಾಲ್ ದಟ್ ಪರ್ಸನ್ ಸೀಸರ್.
ಉದಾಹರಣೆಗೆ ನೀವು ಯಾರಿಂದನಾದರೂ ಹಣವನ್ನ ತೆಗೆದುಕೊಂಡಿದ್ರಿ ಅಂದ್ರೆ ಅವರನ್ನ ಕೈಸರನು ಎಂಬುದಾಗಿ ಕರೀರಿ.
ಡೋಂಟ್ ಗಿವ್ ಗಾಡ್ ದಟ್ ಮನಿ.
ಆ ಹಣವನ್ನ ದೇವರಿಗೆ ಕೊಡಬೇಡ್ರಿ.
ಗಾಡ್ ಡಸಂಟ್ ವಾಂಟ್ ಇಟ್.
ದೇವರಿಗೆ ಅದು ಬೇಕಾಗಿಲ್ಲ.
ಯು ಗಿವ್ ಬ್ಯಾಕ್ ಯುವರ್ ಡೆಟ್ ಟು ಸೀಸರ್.
ಮೊದಲು ಕೈಸರನಿಗೆ ನಿಮ್ಮ ಸಾಲವನ್ನ ಹಿಂತಿರುಗಿಸಿರಿ.
ವಾಟ್ ಬಿಲಾಂಗ್ಸ್ ಟು ಸೀಸರ್ ಮಸ್ಟ್ ಗೋ ಬ್ಯಾಕ್ ಟು ಸೀಸರ್ ಫಸ್ಟ್.
ಕೈಸರನಿಗೆ ಸಂಬಂಧಪಟ್ಟದ್ದು ಮೊದಲು ಕೈಸರನಿಗೆ ಹೋಗಬೇಕು.
ದಟ್ಸ್ ವೈ ಜೀಸಸ್ ಪುಟ್ ಗಾಡ್ ಸೆಕೆಂಡ್.
ಅದಕ್ಕಾಗಿ ಯೇಸು ದೇವರನ್ನ ಎರಡನೆಯದಾಗಿ ಇಟ್ಟಿದ್ದು.
ಯು ಸೀ ದಟ್ ಗಾಡ್ ಡಸಂಟ್ ವಾಂಟ್ ಸೀಸರ್ಸ್ ಮನಿ.
ನೀವು ನೋಡಿದ್ರಲ್ಲಿ ದೇವರಿಗೆ ಕೈಸರನ ಹಣವು ಬೇಕಾಗಿಲ್ಲ.
ಸೊ ಯು ಬೆಟರ್ ಗಿವ್ ಬ್ಯಾಕ್ ಟು ಸೀಸರ್ ವಾಟ್ ಬಿಲಾಂಗ್ಸ್ ಟು ಹಿಮ್ ಅಂಡ್ ದೆನ್ ಡಿಸೈಡ್ ವಾಟ್ ಯು ವಾಂಟ್ ಟು ಗಿವ್ ಟು ಗಾಡ್.
ಮೊದಲು ನೀವು ಕೈಸರನಿಗೆ ಸಂಬಂಧಪಟ್ಟದ್ದನ್ನ ಕೈಸರನಿಗೆ ಕೊಡಬೇಕು, ನಂತರ ನೀವು ನಿರ್ಧರಿಸಿ ದೇವರಿಗೆ ಕೊಡಬೇಕಾದದ್ದು ಯಾವುದು ಎಂಬುದಾಗಿ.
ಸೊ ದೋಸ್ ಆಫ್ ಯು ಹೂ ಆರ್ ಇನ್ ಡೆಟ್, ಹೂ ಓ ಮನಿ ಟು ಅದರ್ಸ್, ಅಂಡ್ ಐ ಆಮ್ ಸಾರಿ ಟು ಸೇ ದೇರ್ ಆರ್ ಮೆನಿ ಬಿಲೀವರ್ಸ್ ಹೂ ಗಾಟ್ ದಿಸ್ ವೆರಿ ಬ್ಯಾಡ್ ಹ್ಯಾಬಿಟ್.
ಯಾರು ಸಾಲವನ್ನ ಮಾಡಿಕೊಂಡಿದ್ದೀರಲ್ಲ ಮತ್ತು ಯಾರು ಯಾರಿಗಾದ್ರೂ ಹಣವನ್ನ ಕೊಡಬೇಕಲ್ಲ, ನಾನು ವಿಷಾದಿಸ್ತೇನೆ ಅನೇಕ ವಿಶ್ವಾಸಿಗಳು ಈ ಒಂದು ಕೆಟ್ಟ ಹವ್ಯಾಸವನ್ನ ಹೊಂದಿರುವುದಕ್ಕಾಗಿ.
ಐ ವಾಂಟ್ ಟು ಎನ್ಕರೇಜ್ ಯು ಟು ಸ್ಟಾರ್ಟ್ ಗಿವಿಂಗ್ ಬ್ಯಾಕ್ ಟು ಸೀಸರ್ ವಾಟ್ ಬಿಲಾಂಗ್ಸ್ ಟು ಹಿಮ್.
ನಾನು ನಿಮಗೆ ಪ್ರೋತ್ಸಾಹ ಪಡಿಸ್ತೇನೆ, ಮೊದಲು ಕೈಸರನಿಗೆ ಸಂಬಂಧಪಟ್ಟದ್ದನ್ನ ಹಿಂತಿರುಗಿಸುವುದನ್ನ ಪ್ರಾರಂಭಿಸಿರಿ.
ಅನ್ಲೆಸ್ ದಟ್ ಅದರ್ ಪರ್ಸನ್ ಹ್ಯಾಸ್ ರಿಲೀಸ್ಡ್ ಯು ಫ್ರಮ್ ಯುವರ್ ಡೆಟ್ ಅಂಡ್ ಸೇ ಓಕೆ ದಟ್ಸ್ ಆಲ್ರೈಟ್ ಯು ನೀಡ್ ನಾಟ್ ಪೇ ಇಟ್ ಬ್ಯಾಕ್. ಯು ಹ್ಯಾವ್ ಅನ್ ಆಬ್ಲಿಗೇಷನ್ ಟು ಪೇ ಇಟ್ ಬ್ಯಾಕ್ ಈವನ್ ಇಫ್ ಯು ಬಾರೋಡ್ ಇಟ್ ಫ್ರಮ್ ಹಿಮ್ 25 ಇಯರ್ಸ್ ಅಗೋ.
ಸಾಲ ಕೊಟ್ಟಂತ ವ್ಯಕ್ತಿಯು ನಿಮಗೇನಾದ್ರೂ ಪರವಾಗಿಲ್ಲ, ನೀನು ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳಿದ್ರು ಕೂಡ ನೀವು ಆತನಿಂದ 25 ವರ್ಷದ ಹಿಂದೆನೆ ಸಾಲ ತೆಗೆದುಕೊಂಡಿದ್ರು, ನೀವು ಆತನಿಗೆ ಹಿಂತಿರುಗಿಸುವಂತ ಋಣದಲ್ಲಿ ಇದ್ದೀರಿ.
ಇಟ್ ಮೇ ನಾಟ್ ಹ್ಯಾವ್ ಬೀನ್ ಬಾರೋಡ್, ಇಟ್ ಮೇ ಹ್ಯಾವ್ ಬೀನ್ ಸ್ಟೋಲನ್.
ನೀವು ಹಣವನ್ನ ಮತ್ತೊಬ್ಬರಿಂದ ತೆಗೆದುಕೊಂಡಿಲ್ಲದೆ ಇರಬಹುದು, ಅವರಿಂದ ಕದ್ದಿರಬಹುದು.
ಸಪೋಸಿಂಗ್ ಯು ಹ್ಯಾವ್ ಸ್ಟೋಲನ್ ಸಮಥಿಂಗ್ ದಟ್ ಬಿಲಾಂಗ್ಸ್ ಟು ಸಂಬಡಿ ಎಲ್ಸ್, ಮೇ ಬಿ ಇಸ್ ಪ್ರಾಪರ್ಟಿ.
ಮತ್ತೊಬ್ಬರಿಗೆ ಸಂಬಂಧಪಟ್ಟದ್ದನ್ನ ನೀವು ಕದ್ದಿರಬಹುದು, ಒಂದು ವೇಳೆ ಅವನ ಆಸ್ತಿ ಆಗಿರಬಹುದು.
ಮೇ ಬಿ ಯು ಗಾಟ್ ಸಂಬಡಿಸ್ ಬುಕ್ ಲೈಯಿಂಗ್ ವಿತ್ ಯು ಫಾರ್ ಮೆನಿ ಇಯರ್ಸ್ ಅಟ್ ಹೋಮ್, ಯು ಹ್ಯಾವ್ ನೆವರ್ ರಿಟರ್ನ್ಡ್ ಇಟ್. A book you borrowed.
ನೀವು ಯಾರಿಂದನಾದರೂ ಒಂದು ಪುಸ್ತಕವನ್ನ ತೆಗೆದುಕೊಂಡು ನಿಮ್ಮ ಮನೆಯಲ್ಲೇ ಹಲವಾರು ವರ್ಷಗಳ ಕಾಲ ಇಟ್ಕೊಂಡಿರಬಹುದು, ಅದನ್ನ ಹಿಂತಿರುಗಿಸದೇ ಇರಬಹುದು.
Maybe a knife or a pickaxe or a shovel or something you borrowed which you've never returned.
ಒಂದು ವೇಳೆ ನೀವು ಮತ್ತೊಬ್ಬರಿಂದ ಚಾಕು ಅಥವಾ ಮತ್ತಿತರ ವಸ್ತುಗಳನ್ನ ಪಡೆದುಕೊಂಡು ಅಥವಾ ಅವರಿಂದ ತೆಗೆದುಕೊಂಡು ಅವರಿಗೆ ಹಿಂತಿರುಗಿಸಿದನೆ ಹಾಗೆ ಇಟ್ಕೊಂಡಿರಬಹುದು. ಹಾಗ್ ಮಾಡಬೇಡಿ, ದಯವಿಟ್ಟು ಹಿಂತಿರುಗಿಸ್ರಿ.
ಗಿವ್ ಬ್ಯಾಕ್ ಟು ಸೀಸರ್ ವಾಟ್ ಇಸ್ ಸೀಸರ್ಸ್.
ಕೈಸರನದನ್ನ ಕೈಸರನಿಗೆ ಒಪ್ಪಿಸ್ರಿ.
ಇಫ್ ಇಟ್ ಇಸ್ ಮನಿ ದಟ್ ಯು ಟುಕ್ ರಾಂಗ್ಫುಲಿ, ಮೇ ಬಿ ಯು ವರ್ಕ್ಡ್ ಇನ್ ಆನ್ ಆಫೀಸ್ ಅಂಡ್ ಯು ಸ್ಟೋಲ್ ಥಿಂಗ್ಸ್ ಫ್ರಮ್ ದಟ್ ಆಫೀಸ್.
ಒಂದು ವೇಳೆ ಹಣವನ್ನ ತಪ್ಪಾಗಿ ತೆಗೆದುಕೊಂಡಿರಬಹುದು ನೀವು, ಅಥವಾ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಏನನ್ನಾದರೂ ಕದ್ದಿರಬಹುದು.
ಸೆಂಡ್ ಎ ಚೆಕ್ ಟು ದಟ್ ಆಫೀಸ್, ರಿಟರ್ನ್ ದಟ್ ಮನಿ.
ಆ ಕಚೇರಿಗೆ ಚೆಕ್ ಅನ್ನ ಕಳಿಸಿಕೊಡ್ರಿ ಅಥವಾ ಹಣವನ್ನ ಹಿಂತಿರುಗಿಸ್ರಿ.
Maybe you worked in a hospital and stole drugs from that hospital for your family use.
ನೀವು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ರಿ ಅಂದ್ರೆ ನಿಮ್ಮ ಕುಟುಂಬದ ಉಪಯೋಗಕ್ಕಾಗಿ ಔಷಧಿಯನ್ನ ಕದ್ದಿರಬಹುದು.
Or stole equipment. Return that money.
ಅಥವಾ ಏನಾದರೂ ಉಪಕರಣವನ್ನ ಕದ್ದಿರಬಹುದು, ಆ ಹಣವನ್ನ ಹಿಂತಿರುಗಿಸ್ರಿ.
Give back to Caesar what is Caesar's.
ಕೈಸರನಿಗೆ ಸೇರಿದ್ದದ್ದನ್ನ ಕೈಸರನಿಗೆ ಹಿಂತಿರುಗಿಸ್ರಿ.
Maybe you traveled in the railways without buying a ticket.
ನೀವು ರೈಲಿನಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿರಬಹುದು.
Go and buy a ticket for that distance and return that money.
ಆ ಸ್ಥಳಕ್ಕೆ ತೆರಳಲು ಮತ್ತೊಮ್ಮೆ ಟಿಕೆಟ್ ಅನ್ನ ತೆಗೆದುಕೊಂಡು ಅದರ ಮುಖಾಂತರ ಹಣವನ್ನು ಹಿಂತಿರುಗಿಸ್ರಿ.
If you traveled in a bus, give that money back to that particular bus service.
ನೀವು ಬಸ್ ನಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿರಬಹುದು, ಹೋಗಿ ಅದರ ಹಣವನ್ನ ಹಿಂತಿರುಗಿಸ್ರಿ.
We have to begin by giving to Caesar what is Caesar.
ಕೈಸರನದನ್ನ ಕೈಸರನಿಗೆ ಹಿಂತಿರುಗಿಸುವುದನ್ನ ನಾವು ಮೊದಲು ಪ್ರಾರಂಭಿಸುವವರಾಗಿರಬೇಕು.
If you haven't set these things right with Caesar, then don't give to God. God won't accept it.
ಕೈಸರನಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನೀವು ಸರಿ ಮಾಡಲಿಲ್ಲ ಅಂದ್ರೆ ದೇವರಿಗೆ ಏನನ್ನು ಕೊಡಬೇಡ್ರಿ, ದೇವರು ಅದನ್ನು ಒಪ್ಪೋದಿಲ್ಲ.
That is why Jesus said to put Caesar first. The same thing applies to the government.
ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ದು ಕೈಸರನದನ್ನ ಮೊದಲು ಇಡ್ರಿ ಎಂಬುದಾಗಿ. ಇದು ಸರ್ಕಾರಕ್ಕೂ ಸಹ ಅನ್ವಯಿಸುತ್ತದೆ.
Supposing in the past you cheated the income tax by not telling them how much you earned.
ನೀವು ಹಿಂದಿನ ಕಾಲದಲ್ಲಿ ಎಷ್ಟು ಹಣ ಗಳಿಸ್ತಿದ್ದೀರಿ ಎಂಬುದಾಗಿ ಸುಳ್ಳನ್ನ ಹೇಳಿಬಿಟ್ಟು ಆದಾಯ ತೆರಿಗೆಯನ್ನ ಕಟ್ಟದೇ ಇರಬಹುದು.
Well, calculate that and give the money back.
ಪರವಾಗಿಲ್ಲ, ಅದನ್ನ ಲೆಕ್ಕ ಮಾಡಿ ಆ ಹಣವನ್ನ ಮತ್ತೊಮ್ಮೆ ಹಿಂತಿರುಗಿಸಿರಿ.
Maybe you came back from some Gulf country or abroad and brought in a lot of things and hid it from the customs so that you never paid any duty.
ಒಂದು ವೇಳೆ ನೀವು ಹೊರ ದೇಶದಿಂದ ಹಲವು ವಸ್ತುಗಳನ್ನು ಕೊಂಡುಕೊಂಡು ಇಲ್ಲಿಯ ದೇಶಕ್ಕೆ ಬಂದಾಗ ಅದರ ತೆರಿಗೆಯನ್ನು ಕಟ್ಟದೇ ಇರಬಹುದು, ಅದನ್ನ ರಹಸ್ಯವಾಗಿ ಇಟ್ಟಿರಬಹುದು ನೀವು.
Or what is worse, perhaps you bribed the customs officer and got the thing through.
ಇನ್ನೂ ಕೆಟ್ಟದ್ದೇನಾಗಿರಬಹುದಪ್ಪ ಅಂದ್ರೆ ನೀವು ಆ ಒಂದು ಅಧಿಕಾರಿಗೆ ನಿಮ್ಮ ವಸ್ತುಗಳನ್ನ ತೆಗೆದುಕೊಳ್ಳುವ ಸಂಬಂಧ ಲಂಚವನ್ನು ಕೂಡ ಕೊಟ್ಟಿರಬಹುದು ನೀವು.
What should you do now?
ಈಗ ಏನ್ ಮಾಡ್ತೀರಿ ಹಾಗಾದ್ರೆ?
Well, calculate the duty and pay it back to the government.
ಆ ತೆರಿಗೆಯನ್ನ ಲೆಕ್ಕ ಮಾಡ್ರಿ, ಸಂಬಂಧಪಟ್ಟ ಅಧಿಕಾರಿಗೆ ಹೋಗಿ ಅದನ್ನ ಹಿಂತಿರುಗಿಸ್ರಿ.
You say, but I gave such a lot of money to the customs officer. Forget it.
ನೀವು ಹೇಳಬಹುದಲ್ವಾ, ನಾನು ಲಂಚದ ರೂಪದಲ್ಲಿ ಆಗ್ಲೇ ಬಹಳಷ್ಟು ಹಣವನ್ನ ಅಧಿಕಾರಿಗೆ ಕೊಟ್ಟಿದ್ದೀನಿ ಅಂತ ಮರೆತು ಬಿಡ್ರಿ ಅದನ್ನ.
Set it right with the government. To give it to the customs officer as a bribe is not the same as giving it to the government.
ಅದನ್ನ ಕೂಡಲೇ ಸರಿಪಡಿಸ್ರಿ. ನೀವು ಆ ಒಬ್ಬ ಸರ್ಕಾರಿ ಅಧಿಕಾರಿಗೆ ಕೊಟ್ಟಂತ ಲಂಚವು ಸರ್ಕಾರಕ್ಕೆ ಕೊಟ್ಟ ಹಾಗೆ ಇರುವುದಿಲ್ಲ.
Definitely not. That went into his pocket.
ನಿಶ್ಚಯವಾಗಿ ಇರುವುದಿಲ್ಲ, ಯಾಕೆಂದ್ರೆ ಅದು ಆತನ ಜೇಬಿಗಿಳಿದಿರುತ್ತದೆ.
So this is where we must begin.
ಇಲ್ಲಿ ನಾವು ಇದನ್ನ ಮೊದಲು ಪ್ರಾರಂಭಿಸಬೇಕು.
Return all money that was taken wrongfully.
ತಪ್ಪಾಗಿ ತೆಗೆದುಕೊಂಡಂತ ಪ್ರತಿಯೊಂದು ಹಣವನ್ನ ಹಿಂತಿರುಗಿಸುವರಾಗಿರ್ರಿ.
Zacchaeus said to the Lord, I will return four times, Luke 19 verse 9, of what I have taken from people I have taken wrongfully from. He calculated the interest and said, I took it many years ago, they could have put it in a bank that had got more interest, so I better give back four times.
ಜಕ್ಕಾಯನು ಯೇಸುವಿಗೆ ಈ ರೀತಿಯಾಗಿ ಹೇಳ್ತಾನೆ, ನಾನು ಯಾರಿಂದನಾದರೂ ಹಣವನ್ನ ಅನ್ಯಾಯವಾಗಿ ತೆಗೆದುಕೊಂಡಿದ್ರೆ ಅದಕ್ಕೆ ನಾಲ್ಕರಷ್ಟು ಹಿಂದಕ್ಕೆ ತಿರುಗಿ ಕೊಡ್ತೇನೆ ಎಂಬುದಾಗಿ ಲೂಕ 19 ಅಧ್ಯಾಯ 8 ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಅಲ್ಲಿ ಜಕ್ಕಾಯನು ಲೆಕ್ಕ ಮಾಡ್ತಾನೆ, ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ಬಡ್ಡಿ ಎಷ್ಟು ಬರ್ತಾ ಇತ್ತು ಎಂಬುದಾಗಿ ಯೋಚನೆ ಮಾಡ್ತಾನೆ. ಅಷ್ಟನ್ನ ಸರಿಯಾಗಿ ಲೆಕ್ಕ ಮಾಡಿ ನಾಲ್ಕರಷ್ಟು ಕೊಡಲು ತೀರ್ಮಾನಿಸುತ್ತಾನೆ.
And then he thought of all the people whose addresses he didn't know.
ಆಗ ಜಕ್ಕಾಯನು ಎಲ್ಲಾ ಜನರ ಬಗ್ಗೆ ಯೋಚಿಸ್ತಾನೆ, ಅವರ ವಿಳಾಸವೂ ಆತನಿಗೆ ಗೊತ್ತಿರೋದಿಲ್ಲ. ಆಗ
ಹೌ ಟು ಗಿವ್ ಬ್ಯಾಕ್ ದೇರ್ ಮನಿ, ಹಿ ಸೆಡ್ ಐ ವಿಲ್ ಗಿವ್ ಇಟ್ ಟು ದ ಪೂರ್.
ಹೇಗೆ ಅವರಿಗೆ ಹಣವನ್ನು ಹಿಂತಿರುಗಿಸೋದು ಹಾಗಾದ್ರೆ ಎಂಬುದಾಗಿ ಯೋಚಿಸುವಾಗ ಜಕ್ಕಾಯನು ಹೇಳ್ತಾನೆ, ಬಡವರಿಗೆ ಆ ಹಣವನ್ನ ಕೊಡ್ತಾನೆ ಎಂಬುದಾಗಿ.
ಸೊ ವೆನ್ ಯು ಹ್ಯಾವ್ ಮನಿ ವಿತ್ ಯು ವಿತ್ ಬಿಲಾಂಗ್ಸ್ ಟು ಪೀಪಲ್ ಅಂಡ್ ಯು ಡೋಂಟ್ ನೋ ವೇರ್ ದೇ ಆರ್ ಲಿವಿಂಗ್ ಟುಡೇ,
ಮತ್ತೊಬ್ಬರಿಗೆ ಸಂಬಂಧಪಟ್ಟ ಹಣವು ನಿಮ್ಮೊಟ್ಟಿಗಿದ್ರೆ ಅವರು ಇವತ್ತು ಎಲ್ಲಿದ್ದಾರೆ, ಎಲ್ಲಿ ಜೀವಿಸ್ತಾ ಇದ್ದಾರೆ ಎಂಬುದ ನಿಮಗೆ ಗೊತ್ತಿಲ್ಲ ಅಂದ್ರೆ,
ದೆನ್ ಯು ಮಸ್ಟ್ ಗಿವ್ ಇಟ್ ಟು ದ ಚರ್ಚ್ ಆರ್ ಟು ದ ಪೂರ್, ಒನ್ ಆಫ್ ದ ಟೂ.
ಆಗ ನೀವು ಆ ಹಣವನ್ನ ಸಭೆಗೆ ಅಥವಾ ಬಡವರಿಗೆ ಯಾರಿಗಾರು ಒಬ್ಬರಿಗೆ ಕೊಡಬೇಕು.
ಈವನ್ ಇಫ್ ಯುವರ್ ಡೆಟ್ ಇಸ್ ವೆರಿ ಲಾರ್ಜ್, ಡೋಂಟ್ ಗೆಟ್ ಡಿಸ್ಕರೇಜ್.
ನಿಮ್ಮ ಸಾಲವು ತುಂಬಾ ದೊಡ್ಡದಾಗಿದ್ರೂ ನಿರುತ್ಸಾಹ ಪಡಬೇಡ್ರಿ.
ಸ್ಟಾರ್ಟ್ ಬೈ ಪೇಯಿಂಗ್ ಎ ಸ್ಮಾಲ್ ಅಮೌಂಟ್ ಎವ್ರಿ ಮಂತ್.
ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪವೇ ಹಣವನ್ನ ಹಿಂತಿರುಗಿಸಲು ಪ್ರಾರಂಭಿಸಿರಿ.
ಮೇ ಬಿ 10 ರೂಪೀಸ್ ಅ ಮಂತ್, ಈವನ್ ದಟ್, ಬಟ್ ಸ್ಟಾರ್ಟ್ ಪೇಯಿಂಗ್ ಇಟ್ ಬ್ಯಾಕ್.
10 ರೂಪಾಯಿ ಇರಬಹುದು ಅಥವಾ ಇನ್ನೆಷ್ಟೇ ಇರಬಹುದು, ಮೊದಲು ಹಿಂತಿರುಗಿಸಲು ಪ್ರಾರಂಭಿಸಿರಿ.
ಇಫ್ ದೇರ್ ಇಸ್ ಅ ವಿಲಿಂಗ್ ಹಾರ್ಟ್, ಗಾಡ್ ವಿಲ್ ಬ್ಲೆಸ್ ಯು ಫ್ರಮ್ ದ ವೆರಿ ಫಸ್ಟ್ ಡೇ that you start paying back your debt, even if it takes you 15 years to pay your whole debt. He doesn't wait till the whole debt is cleared.
ನೀವು ಹಿಂತಿರುಗಿಸುವಂತ ಹೃದಯವನ್ನ ಹೊಂದಿದ್ರಿ ಅಂತ ಆದ್ರೆ ನೀವು ಹಿಂತಿರುಗಿಸುವ ಮೊದಲ ದಿನದಿಂದಲೇ ದೇವರು ನಿಮ್ಮನ್ನ ಆಶೀರ್ವದಿಸಲು ಪ್ರಾರಂಭಿಸುತ್ತಾರೆ. ನೀವು ಹಿಂತಿರುಗಿಸೋದು 15 ವರ್ಷ ಹಿಡಿದ್ರೂ ಪರವಾಗಿಲ್ಲ, ದೇವರು ಸಾಲವನ್ನ ಪೂರ್ಣಗೊಳಿಸುವವರೆಗೂ ಕಾಯೋದಿಲ್ಲ.
He sees a willing heart and he sees that you're willing to set it right.
ದೇವರು ನೋಡೋದೇನಪ್ಪ ಅಂದ್ರೆ ಮನಸ್ಸಿರುವಂತ ಹೃದಯವನ್ನ ಮತ್ತು ವಿಷಯವನ್ನ ಸರಿ ಮಾಡಲು ಮನಸ್ಸಿರುವಂತ ಹೃದಯವನ್ನ ನೋಡ್ತಾರೆ.
And to give to Caesar everything that belongs to Caesar.
ಕೈಸರನಿಗೆ ಸಂಬಂಧಪಟ್ಟಂತ ಪ್ರತಿಯೊಂದನ್ನ ಕೈಸರನಿಗೆ ಹಿಂತಿರುಗಿಸಿರಿ.
It's no use hanging a plaque in your house saying God bless our home. If you got things in your home, money in your home that has been obtained unrighteously.
ನೀವು ನಿಮ್ಮ ಮನೆಯಲ್ಲಿ ಅನೀತಿಯಿಂದ ಪಡೆದುಕೊಂಡಂತ ವಸ್ತುಗಳಾಗಬಹುದು ಅಥವಾ ಹಣವಾಗಬಹುದು ಇವುಗಳನ್ನು ಹೊಂದಿಕೊಂಡಿದ್ರೆ ನಿಮ್ಮ ಮನೆಯ ಮುಂದ್ಗಡೆ ದೇವರೇ ನಮ್ಮ ಮನೆಯನ್ನು ಆಶೀರ್ವದಿಸು ಎಂಬ ಫಲಕವನ್ನು ಹಾಕಿಕೊಳ್ಳೋದ್ರಿಂದ ಉಪಯೋಗ ಆಗೋದಿಲ್ಲ.
Oh nothing to anyone is what the Bible says in Romans 13:8.
ರೋಮಾ 13ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು ಮತ್ತೊಬ್ಬರ ವಿಷಯದಲ್ಲಿ ಎಂಬುದಾಗಿ.
Let's begin today.
ಇವತ್ತು ಪ್ರಾರಂಭಿಸಿರಿ ಹಾಗಾದರೆ.
Make a decision right now before the end of this program to give back to everyone what belongs to them.
ಈ ಒಂದು ಅಧ್ಯಯನವನ್ನ ನೀವು ಮುಕ್ತಾಯಗೊಳಿಸುವಾಗ ಒಂದು ನಿರ್ಧಾರಕ್ಕೆ ಬನ್ನಿರಿ, ಮತ್ತೊಬ್ಬರಿಗೆ ಸಂಬಂಧಪಟ್ಟಂತ ಪ್ರತಿಯೊಂದನ್ನ ನಾನು ಅವರಿಗೆ ಹಿಂತಿರುಗಿಸುತ್ತೇನೆ ಎಂಬುದಾಗಿ. ಆಮೆನ್.